ಅಧ್ಯಾಯ 57. ಕೃಷ್ಣನು ವಿವಾಹವಾದ ಐವರು ರಾಣಿಯರು. ಧೃತರಾಷ್ಟ್ರನ ಹಂಚಿಕೆಯಿಂದ ಐವರು ಪಾಂಡವರು ಹಾಗೂ ಅವರ ತಾಯಿ ಕುಂತಿಯು ಅವರು ವಾಸಿಸುತ್ತಿದ್ದ ಅರಗಿಣಿ ಮನೆಗೆ ಬೆಂಕಿ ಬಿದ್ದಾಗ ಸತ್ತು ಹೋದರೆಂದು ಬಲವಾದ ವದಂತಿ ಇತ್ತು. ಆದರೆ ದ್ರೌಪದಿಯ ವಿವಾಹದ ಸಮಯದಲ್ಲಿ ಐವರು ಸಹೋದರರನ್ನು ಕಂಡಿದ್ದರಿಂದ ಪಾಂಡವರು ಅವರ ತಾಯಿಯೂ ಸತ್ತು ಹೋಗಿರಲಿಲ್ಲ ಎಂದು ಇನ್ನೊಂದು ವದಂತಿಯು ಹಬ್ಬಿತು. ಇದೊಂದು ವದಂತಿಯೇ, ಆದರೆ ನಿಜವಾದ ವದಂತಿ. ಅವರು ರಾಜಧಾನಿ ಹಸ್ತಿನಾಪುರಕ್ಕೆ ಬಂದರು. ಜನರು ಅವರನ್ನು ಎದುರಿಗೆ ಕಂಡರು. ಕೃಷ್ಣ ಮತ್ತು ಬಲರಾಮರಿಗೆ ಈ ಸುದ್ದಿ ತಲುಪಿದಾಗ ಕೃಷ್ಣನು ತಾನೇ ಅವರನ್ನು ನೋಡಲು ಬಯಸಿದನು. ಆದುದರಿಂದ ಹಸ್ತಿನಾಪುರಕ್ಕೆ ಹೋಗಲು ತೀರ್ಮಾನಿಸಿದನು. ಕೃಷ್ಣನು ಈ ಬಾರಿ ಹಸ್ತಿನಾಪುರಕ್ಕೆ ರಾಜವೈಭವದಲ್ಲಿ ಹೋದನು. ಅವನ ದಂಡನಾಯಕ ಯುಯುಧಾನ ಮತ್ತು ಬಹುಮಂದಿ ಸೈನಿಕರನ್ನು ಕರೆದುಕೊಂಡು ಹೋದನು. ವಾಸ್ತವವಾಗಿ ನಗರಕ್ಕೆ ಬರಬೇಕೆಂದು ಅವನನ್ನು ಆಹ್ವಾನಿಸಿರಲಿಲ್ಲ. ಆದರೂ ತನ್ನ ಪರಮ ಭಕ್ತರಲ್ಲಿ ಅವನಿಗಿದ್ದ ಪ್ರೀತಿಯಿಂದ ಪಾಂಡವರನ್ನು ನೋಡಲು ಹೋದನು. ಅವನು ಪಾಂಡವರಿಗೆ ಮೊದಲೇ ತಿಳಿಸದೆ ಹೋದನು. ಅವನನ್ನು ಕಾಣುತ್ತಲೇ ಅವರು ತಮ್ಮ ಪೀಠಗಳಿಂದ ಎದ್ದು ನಿಂತರು. ಕೃಷ್ಣನಿಗೆ ಮುಕುಂದನೆಂದೋ ಹೆಸರು. ಏಕೆಂದರೆ ಯಾವ ಮನುಷ್ಯನು ಸದಾ ಕೃಷ್ಣನ ಸಂಪರ್ಕದಲ್ಲಿ ಇರುವನೋ ಅಥವಾ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅವನನ್ನು ಕಾಣುವನೋ ಅವನು ಕೂಡಲೇ ಎಲ್ಲ ಐಹಿಕ ಬಾಧೆಗಳಿಂದ ಮುಕ್ತನಾಗುತ್ತಾನೆ. ಇಷ್ಟೇ ಅಲ್ಲ, ಅವನು ಕೂಡಲೇ ಆತ್ಮಾನಂದದ ಅನುಗ್ರಹವನ್ನು ಪಡೆಯುತ್ತಾನೆ. ಕೃಷ್ಣನನ್ನು ಬರಮಾಡಿಕೊಂಡ ಪಾಂಡವರಿಗೆ ಮೂರ್ಛೆಯಿಂದ ಅಥವಾ ಸಾವಿನಿಂದ ಎಚ್ಚರವಾದವರಂತೆ ಲವಲವಿಕೆ ಮೂಡಿತು. ಮನುಷ್ಯನು ಮೂರ್ಛೆ ಹೋಗಿದ್ದರೆ ಅವನ ಇಂದ್ರಿಯಗಳಾಗಲಿ ಅಂಗಾಂಗಗಳಾಗಲಿ ಕ್ರಿಯಾಶೀಲವಾಗಿರುವುದಿಲ್ಲ. ಆದರೆ ಅವನಿಗೆ ಮತ್ತೆ ಪ್ರಜ್ಞೆ ಬಂದಾಗ ಇಂದ್ರಿಯಗಳು ಕೂಡಲೇ ಕ್ರಿಯಾಶೀಲವಾಗುತ್ತವೆ. ಹಾಗೆಯೇ ಪಾಂಡವರು ತಾವು ಆಗತಾನೆ ಮರಳಿ ಪ್ರಜ್ಞೆಯನ್ನು ಪಡೆದವರಂತೆ ಕೃಷ್ಣನನ್ನು ಬರಮಾಡಿಕೊಂಡರು, ಲವಲವಿಕೆಗೊಂಡರು. ಕೃಷ್ಣನು ಅವರಲ್ಲಿ ಪ್ರತಿಯೊಬ್ಬರನ್ನೂ ಆಲಂಗಿಸಿದನು. ದೇವೋತ್ತಮ ಪರಮಪುರುಷನ ಸ್ಪರ್ಶದಿಂದ ಪಾಂಡವರು ಕೂಡಲೇ ಎಲ್ಲ ಭೌತಿಕ ಕಲ್ಮಷದ ಸೋಂಕಿನಿಂದ ಬಿಡುಗಡೆ ಹೊಂದಿದರು. ಆದುದರಿಂದ ಆಧ್ಯಾತ್ಮಿಕ ಆನಂದದಿಂದ ಮುಗುಳ್ನಗೆ ಬೀರುತ್ತಿದ್ದರು. ಕೃಷ್ಣನ ಮುಖವನ್ನು ಕಂಡು ಪ್ರತಿಯೊಬ್ಬರಿಗೂ ಅಲೌಕಿಕ ತೃಪ್ತಿಯಾಯಿತು. ದೇವೋತ್ತಮ ಪರಮಪುರುಷನಾದರೂ ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಟಿಸುತ್ತಿದ್ದನು. ಆದುದರಿಂದ ಅವನು ಕೂಡಲೇ ಯುಧಿಷ್ಠಿರನ ಮತ್ತು ಭೀಮನ ಪಾದಗಳನ್ನು ಮುಟ್ಟಿದನು. ಏಕೆಂದರೆ ಅವರಿಬ್ಬರೂ ವಯಸ್ಸಿನಲ್ಲಿ ಹಿರಿಯರಾದ ನಂಟರು. ಸಮವಯಸ್ಸಿನ ಗೆಳೆಯನಾಗಿ ಅರ್ಜುನನು ಕೃಷ್ಣನನ್ನು ಆಲಿಂಗಿಸಿಕೊಂಡನು. ಕೃಷ್ಣನಿಗೆ ಗೌರವವನ್ನು ಸೂಚಿಸಲು ನಕುಲ ಸಹದೇವರು ಅವನ ಚರಣ ಕಮಲಗಳನ್ನು ಮುಟ್ಟಿದರು. ಪಾಂಡವರ ಮತ್ತು ಕೃಷ್ಣನ ಸ್ಥಾನಗಳಿಗೆ ಅನುಗುಣವಾಗಿ ಶಿಷ್ಟಾಚಾರದಂತೆ ಕುಶಲ ಪ್ರಶ್ನೆಗಳಾದ ನಂತರ ಕೃಷ್ಣನಿಗೆ ಉನ್ನತ ಸ್ಥಾನವನ್ನು ಕೊಟ್ಟರು. ನವವಧು ದ್ರೌಪದಿಯು ಶ್ರೀಕೃಷ್ಣನಿಗೆ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಲು ಬಂದಳು. ಅವಳು ತನ್ನ ಸ್ತ್ರೀ ಸಹಜವಾದ ಬೆಡಗಿನಿಂದ ಅತ್ಯಂತ ಲಾವಣ್ಯವತಿಯಾದ ತರುಣಿ. ಹಸ್ತಿನಾಪುರಕ್ಕೆ ಕೃಷ್ಣನೊಡನೆ ಹೋಗಿದ್ದ ಯಾದವರನ್ನು ಬಹು ಸೌಜನ್ಯದಿಂದ ಬರಮಾಡಿಕೊಳ್ಳಲಾಯಿತು. ವಿಶೇಷವಾಗಿ ಸಾತ್ಯಕಿಗೆ, ಎಂದರೆ ಯುಯುಧಾನನಿಗೆ, ಗೌರವವನ್ನು ತೋರಿಸಿ ಅವನಿಗೆ ಆಸನವನ್ನು ನೀಡಿದರು. ಉಳಿದವರೆಲ್ಲರೂ ಉಚಿತವಾಗಿ ಆಸನಗಳಲ್ಲಿ ಕುಳಿತ ನಂತರ ಪಂಚ ಪಾಂಡವರು ಶ್ರೀಕೃಷ್ಣನ ಬಳಿ ಆಸನಾಸೀನರಾದರು. ಕೃಷ್ಣನು ಪಂಚ ಪಾಂಡವರನ್ನು ಕಂಡ ನಂತರ ಪಾಂಡವರ ತಾಯಿಯಾದ ಕುಂತಿಯನ್ನು ಕಾಣಲು ತಾನೇ ಹೋದನು. ಅವಳು ಕೃಷ್ಣನ ಸೋದರತೆಯೂ ಹೌದು. ತನ್ನ ಸೋದರತೆಗೆ ಗೌರವ ತೋರಿಸಿ ಕೃಷ್ಣನು ಅವಳ ಪಾದಗಳನ್ನು ಮುಟ್ಟಿದನು. ಕುಂತಿಯ ಕಣ್ಣುಗಳು ಹನಿಗೂಡಿದವು. ಅವಳು ಬಹು ಪ್ರೀತಿಯಿಂದ ಭಾವಪೂರ್ಣಳಾಗಿ ಅವನನ್ನು ಆಲಿಂಗಿಸಿದಳು. ಅನಂತರ ಅವಳು ತನ್ನ ತಂದೆಯ ಕಡೆಯ ಬಂಧುಗಳನ್ನೂ ಅವರ ಯೋಗಕ್ಷೇಮವನ್ನೂ ಕುರಿತು ತನ್ನ ಸೋದರ ವಸುದೇವ, ಅವನ ಹೆಂಡತಿ ಮತ್ತು ಸಂಸಾರದ ಇತರರನ್ನು ಕುರಿತು ವಿಚಾರಿಸಿದಳು. ಹಾಗೆಯೇ ಕೃಷ್ಣನೂ ಪಾಂಡವರ ಸಂಸಾರಗಳ ಯೋಗಕ್ಷೇಮವನ್ನು ಕುರಿತು ಪ್ರಶ್ನಿಸಿದನು. ಕುಂತಿಯು ಕೃಷ್ಣನ ನಂಟಳಾದರೂ ಅವನನ್ನು ನೋಡುತ್ತಲೇ ಅವಳಿಗೆ ಅವನು ದೇವೋತ್ತಮ ಪರಮಪುರುಷನೆಂದು ಅರಿವಾಯಿತು. ತನ್ನ ಬದುಕಿನ ಹಿಂದಿನ ಆಘಾತಗಳಲ್ಲಿ ಕೃಷ್ಣನ ಕೃಪೆಯಿಂದ ಪಾಂಡವರೂ ತಾನೂ ಹೇಗೆ ಉಳಿದುಕೊಂಡರೆಂಬುದನ್ನು ಅವಳು ಸ್ಮರಿಸಿದಳು. ಕೃಷ್ಣನ ಕೃಪೆ ಇಲ್ಲದಿದ್ದರೆ ತಮ್ಮನ್ನು ಧೃತರಾಷ್ಟ್ರನೂ ಅವನ ಮಕ್ಕಳೂ ಹಂಚಿಕೆ ಹೂಡಿದ್ದ ಅಗ್ನಿ ಅನಾಹುತದಿಂದ ತಮ್ಮನ್ನು ಕಾಪಾಡಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಗದ್ಗದ ಕಂಠದಿಂದ ಅವಳು ತನ್ನ ಹಿಂದಿನ ಬಾಳಿನ ಚರಿತ್ರೆಯನ್ನು ಕೃಷ್ಣನಿಗೆ ಹೇಳತೊಡಗಿದಳು. ಶ್ರೀಮತಿ ಕುಂತಿಯು ಹೀಗೆಂದಳು: ಪ್ರಿಯ ಕೃಷ್ಣ, ನನ್ನ ಸೋದರ ಅಕ್ರೂರನನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ವಿಚಾರಿಸಲು ನೀನು ಕಳುಹಿಸಿದ್ದು ನನಗೆ ನೆನಪಿದೆ. ಎಂದರೆ ನೀನಾಗಿಯೇ ನಮ್ಮನ್ನು ಸ್ಮರಿಸಿಕೊಳ್ಳುತ್ತಿ ಎಂದು ಅರ್ಥವಾಯಿತು. ನೀನು ಅಕ್ರೂರನನ್ನು ಕಳುಹಿಸಿದಾಗ ನಮಗೆ ವಿಪತ್ತು ಒದಗುವ ಸಾಧ್ಯತೆ ಇಲ್ಲ ಎಂದು ನನಗೆ ತಿಳಿಯಿತು. ನಮ್ಮ ಒಳ್ಳೆಯ ಅದೃಷ್ಟವೆಲ್ಲ ಪ್ರಾರಂಭವಾದದ್ದು ನೀನು ಅಕ್ರೂರನನ್ನು ನಮ್ಮಲ್ಲಿಗೆ ಕಳುಹಿಸಿದ ದಿನ. ಅಂದಿನಿಂದ ನನಗೆ ನಾವು ರಕ್ಷಣೆ ಇಲ್ಲದವರಲ್ಲ ಎಂದು ಮನದಟ್ಟಾಯಿತು. ನಮ್ಮ ನಂಟರಾದ ಕುರುವಂಶದವರಿಂದ ನಮಗೆ ಹಲವಾರು ಬಗೆಯ ವಿಪತ್ತುಗಳು ಬರಬಹುದು. ಆದರೆ ನೀನು ನಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೀಯೇ, ಯಾವಾಗಲೂ ನಮ್ಮನ್ನು ಕ್ಷೇಮವಾಗಿ ಇಟ್ಟಿರುತ್ತೀಯೇ ಎಂದು ನನಗೆ ವಿಶ್ವಾಸವಿದೆ. ನಿನ್ನನ್ನೇ ಧ್ಯಾನಿಸುವ ಭಕ್ತರನ್ನು ಯಾವ ಬಗೆಯ ಐಹಿಕ ವಿಪತ್ತುಗಳೂ ಮುಟ್ಟಲಾರವು. ಇನ್ನು ನೀನೇ ನೆನಪಿನಲ್ಲಿಟ್ಟುಕೊಳ್ಳುವ ನಮ್ಮ ವಿಷಯವೇನು? ಆದ್ದರಿಂದ ಪ್ರೀತಿಯ ಕೃಷ್ಣ, ನಮಗೆ ದುರದೃಷ್ಟದ ಮಾತೇ ಇಲ್ಲ. ನಿನ್ನ ಕೃಪೆಯಿಂದ ನಮಗೆ ಯಾವಾಗಲೂ ಶುಭವೇ. ಆದರೆ ನೀನು ನಮಗೆ ವಿಶೇಷ ಉಪಕಾರವನ್ನು ಮಾಡಿರುವುದರಿಂದ ನೀನು ಕೆಲವರ ವಿಷಯದಲ್ಲಿ ಪಕ್ಷಪಾತಿ, ಇತರರಿಗೆ ಗಮನಗೊಡುವುದಿಲ್ಲ ಎಂದು ಜನರು ಭಾವಿಸಬಾರದು. ನೀನು ಅಂತಹ ತಾರತಮ್ಯವನ್ನು ಮಾಡುವುದಿಲ್ಲ. ನಿನಗೆ ಅಚ್ಚುಮೆಚ್ಚಿನವರು ಎಂದಿಲ್ಲ, ಶತ್ರುಗಳೂ ಇಲ್ಲ. ದೇವೋತ್ತಮ ಪರಮಪುರುಷನಾಗಿ ನೀನು ಎಲ್ಲರನ್ನೂ ಸಮಾನಾಗಿ ಕಾಣುತ್ತಿ. ಪ್ರತಿಯೊಬ್ಬರೂ ನಿನ್ನ ವಿಶೇಷ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ನೀನು ಎಲ್ಲರನ್ನೂ ಒಂದೇ ಸಮನಾಗಿ ಕಾಣುತ್ತಿ. ಆದರೂ ಸದಾ ನಿನ್ನನ್ನೇ ಕುರಿತು ಯೋಚನೆ ಮಾಡುವವರ ವಿಷಯದಲ್ಲಿ ನಿನಗೆ ವಿಶೇಷ ಒಲವಿದೆ. ಭಕ್ತರಿಗೆ ನಿನ್ನೊಡನೆ ಪ್ರೀತಿಯ ಬಾಂಧವ್ಯ. ಆದುದರಿಂದ ಅವರು ನಿನ್ನನ್ನು ಒಂದು ಕ್ಷಣವೂ ಮರೆಯಲಾರರು. ನೀನು ಪ್ರತಿಯೊಬ್ಬರ ಹೃದಯದಲ್ಲಿದ್ದೀಯ. ಆದರೆ ಭಕ್ತರು ಸದಾ ನಿನ್ನನ್ನು ಸ್ಮರಿಸಿಕೊಳ್ಳುವುದರಿಂದ ನೀನು ಅದಕ್ಕನುಗುಣವಾಗಿ ಸ್ಪಂದಿಸುತ್ತೀಯ. ತಾಯಿಗೆ ಎಲ್ಲ ಮಕ್ಕಳಲ್ಲೂ ಪ್ರೀತಿಯಿದ್ದರೂ ಸಂಪೂರ್ಣವಾಗಿ ತನ್ನನ್ನೇ ಅವಲಂಬಿಸಿದ ಮಗುವನ್ನು ವಿಶೇಷ ರೀತಿಯಲ್ಲಿ ನೋಡಿಕೊಳ್ಳುತ್ತಾಳೆ. ಪ್ರೀತಿಯ ಕೃಷ್ಣ, ಪ್ರತಿಯೊಬ್ಬರ ಹೃದಯದಲ್ಲಿದ್ದು ನಿನ್ನ ಪರಿಶುದ್ಧ ಮನಸ್ಸಿನ ಭಕ್ತರಿಗೆ ನೀನು ಶುಭಕರ ಸನ್ನಿವೇಶಗಳನ್ನು ಸೃಷ್ಟಿಸುತ್ತೀ ಎಂದು ನನಗೆ ನಿಶ್ಚಯವಾಗಿ ಗೊತ್ತು. ಯುಧಿಷ್ಠಿರ ಮಹಾರಾಜನು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದೂ ಸರ್ವರ ಸ್ನೇಹಿತನೆಂದೂ ಹೊಗಳಿದನು. ಆದರೆ ಕೃಷ್ಣನು ಪಾಂಡವರಲ್ಲಿ ವಿಶೇಷ ಆಸಕ್ತಿ ವಹಿಸುತ್ತಿದ್ದುದರಿಂದ ಯುಧಿಷ್ಠಿರನು ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ನೀನು ನಮ್ಮ ವಿಷಯದಲ್ಲಿ ಇಷ್ಟು ಕರುಣೆ ಮತ್ತು ಕೃಪೆಗಳನ್ನು ತೋರಿಸುವಂತೆ ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವು ಯಾವ ಪುಣ್ಯದ ಕೆಲಸಗಳನ್ನು ಮಾಡಿದ್ದೆವೋ ನಮಗೆ ತಿಳಿಯದು. ನಿನ್ನನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಸದಾ ಧ್ಯಾನದಲ್ಲಿಯೇ ಮಗ್ನರಾಗಿರುವ ಮಹಾಯೋಗಿಗಳಿಗೂ ಇಂತಹ ಕೃಪೆಯನ್ನು ಪಡೆಯುವುದು ಕಷ್ಟ. ಸ್ವತಃ ನಿನ್ನಿಂದ ಅವನು ವಿಶೇಷ ಗಮನವನ್ನು ಗಳಿಸಿಕೊಳ್ಳರಾರರು ಎಂದು ನಮಗೆ ಚೆನ್ನಾಗಿ ಗೊತ್ತು. ನೀನು ನಮ್ಮ ವಿಷಯದಲ್ಲಿ ಏಕೆ ಇಷ್ಟು ದಯೆ ತೋರಿಸುತ್ತೀ ಎಂದು ನನಗೆ ತಿಳಿಯದು. ನಾವು ಯೋಗಿಗಳಲ್ಲ, ಪ್ರತಿಯಾಗಿ ಪ್ರಾಪಂಚಿಕ ಕಲ್ಮಶಗಳಿಗೆ ಅಂಟಿಕೊಂಡವರು. ನಾವು ರಾಜಕೀಯದಲ್ಲಿ ಮತ್ತು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿರುವ ಗೃಹಸ್ಥರು. ನೀನು ನಮ್ಮ ವಿಷಯದಲ್ಲಿ ಏಕೆ ಇಷ್ಟು ಕೃಪೆ ಮಾಡುತ್ತೀ ಎಂದು ನನಗೆ ತಿಳಿಯದು. ಯುಧಿಷ್ಠಿರನ ಪ್ರಾರ್ಥನೆಯಂತೆ ಕೃಷ್ಣನು ಮಳೆಗಾಲದಲ್ಲಿ 4 ತಿಂಗಳ ಕಾಲ ಹಸ್ತಿನಾಪುರದಲ್ಲಿ ಇರಲು ಒಪ್ಪಿದನು. ಮಳೆಗಾಲದ 4 ತಿಂಗಳಿಗೆ ಚಾತುರ್ಮಾಸ್ಯ ಎಂದು ಹೆಸರು. ಸಾಮಾನ್ಯವಾಗಿ ಸಂಚಾರ ಮಾಡುವ ಪ್ರವಾಚಕರು ಬ್ರಾಹ್ಮಣರು ಈ ಅವಧಿಯಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಕಟ್ಟುನಿಟ್ಟಾದ ತತ್ವಗಳಿಗೆ ಅನುಗುಣವಾಗಿ ವಾಸಿಸುತ್ತಾರೆ. ಕೃಷ್ಣನು ಎಲ್ಲ ನಿಯಂತ್ರಕ ತತ್ವಗಳನ್ನು ಮೀರಿದವನಾದರೂ ಪಾಂಡವರಲ್ಲಿನ ಪ್ರೀತಿಯಿಂದ ಹಸ್ತಿನಾಪುರದಲ್ಲಿ ಉಳಿಯಲು ಒಪ್ಪಿಕೊಂಡನು. ಕೃಷ್ಣನು ಹಸ್ತಿನಾಪುರದಲ್ಲಿ ನಿಂತ ಈ ಅವಕಾಶವನ್ನು ಬಳಸಿಕೊಂಡು ನಗರದ ಜನರೆಲ್ಲ ಅವನನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡರು. ಹೀಗೆ ಅವರು ಕೃಷ್ಣನನ್ನು ತಮ್ಮ ಕಣ್ಣುಗಳಿಂದ ನೋಡಿದ ಮಾತ್ರದಿಂದಲೇ ದಿವ್ಯಾನಂದದಲ್ಲಿ ಲೀನರಾದರು. ಕೃಷ್ಣನು ಪಾಂಡವರೊಡನೆ ಇದ್ದಾಗ ಒಂದು ದಿನ ಅವನೂ ಅರ್ಜುನನನ್ನು ಬೇಟೆಗಾಗಿ ಕಾಡಿಗೆ ಹೋಗಲು ಸಿದ್ಧರಾದರು. ಹನುಮಧ್ವಜವಿದ್ದ ರಥದಲ್ಲಿ ಕುಳಿತು ಇಬ್ಬರೂ ಹೊರಟರು. ಅರ್ಜುನನ ವಿಶೇಷ ರಥಕ್ಕೆ ಸದಾ ಹನುಮಂತನ ಚಿತ್ರವಿರುತ್ತದೆ. ಆದುದರಿಂದ ಅವನಿಗೆ ಕಪಿಧ್ವಜನೆಂದು ಹೆಸರು. ಕಪಿ ಎಂದರೆ ಹನುಮಂತ, ಧ್ವಜ ಎಂದರೆ ಬಾವುಟ. ಹೀಗೆ ಅರ್ಜುನನು ತನ್ನ ಬಿಲ್ಲು ಮತ್ತು ಗುರಿ ತಪ್ಪದ ಬಾಣಗಳನ್ನು ತೆಗೆದುಕೊಂಡು ಹೊರಟನು. ಅವನು ಅನೇಕ ಶತ್ರುಗಳನ್ನು ಕೊಲ್ಲುವುದನ್ನು ಅಭ್ಯಾಸ ಮಾಡಬೇಕಾಗಿದ್ದುದರಿಂದ ಯೋಗ್ಯವಾದ ರಕ್ಷಣೆಯ ಉಡುಪನ್ನು ಧರಿಸಿದ್ದನು. ಉದ್ದೇಶಪೂರ್ವಕವಾಗಿ ಅವನು ಕಾಡಿನಲ್ಲಿ ಹುಲಿಗಳು, ಜಿಂಕೆಗಳು ಮತ್ತು ಇತರ ಹಲವಾರು ಪ್ರಾಣಿಗಳಿದ್ದ ಭಾಗಕ್ಕೆ ಹೋದನು. ಕೃಷ್ಣನು ಪ್ರಾಣಿಗಳನ್ನು ಕೊಲ್ಲುವುದನ್ನು ಅಭ್ಯಾಸ ಮಾಡಲೆಂದು ಅರಣ್ಯಕ್ಕೆ ಹೋಗಲಿಲ್ಲ. ಏಕೆಂದರೆ ಅವನು ಏನನ್ನೂ ಅಭ್ಯಾಸ ಮಾಡಬೇಕಾಗಿಲ್ಲ, ಅವನು ಸ್ವಯಂಪೂರ್ಣನು. ಮುಂದೆ ಅರ್ಜುನನು ಅನೇಕ ಮಂದಿ ಶತ್ರುಗಳನ್ನು ಕೊಲ್ಲಬೇಕಾಗುವುದರಿಂದ ಅವನು ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಿದ್ದಾನೆ ಎನ್ನುವುದನ್ನು ನೋಡಲು ಅರ್ಜುನನೊಡನೆ ಹೋದನು. ಅರಣ್ಯವನ್ನು ಪ್ರವೇಶಿಸಿ ಅರ್ಜುನನು ಹಲವಾರು ಹುಲಿಗಳನ್ನು, ಕಾಡು ಹಂದಿಗಳನ್ನು, ಕಾಡು ಕೋಣಗಳನ್ನು, ಒಂದು ಬಗೆಯ ಕಾಡಿನ ಪ್ರಾಣಿಯಾದ ಗವಯಗಳನ್ನು, ಖಡ್ಗಮೃಗಗಳನ್ನು, ಜಿಂಕೆಗಳನ್ನು, ಮೊಲಗಳನ್ನು, ಮುಳ್ಳು ಹಂದಿಗಳನ್ನು, ಇಂತಹ ಇತರ ಪ್ರಾಣಿಗಳನ್ನೂ ತನ್ನ ಬಾಣಗಳಿಂದ ಚುಚ್ಚಿ ಕೊಂದನು. ಯಾಗಗಳಲ್ಲಿ ಅರ್ಪಿಸಲು ಯೋಗ್ಯವಾದ ಕೆಲವು ಸತ್ತ ಪ್ರಾಣಿಗಳನ್ನು ಯುಧಿಷ್ಠಿರ ಮಹಾರಾಜನಿಗೆ ಕಳುಹಿಸಲಾಯಿತು. ಕಾಡಿನಲ್ಲಿ ಪ್ರಕ್ಷುಬ್ಧತೆಯಾಗುವುದನ್ನು ತಡೆಯಲು ಹುಲಿಗಳು ಮತ್ತು ಖಡ್ಗಮೃಗಗಳಂತಹ ಭಯಂಕರ ಪ್ರಾಣಿಗಳನ್ನು ಕೊಂದರು. ಕಾಡಿನಲ್ಲಿ ಅನೇಕ ಮಂದಿ ಋಷಿಗಳೂ ಪ್ರಾಜ್ಞರೂ ಇರುವುದರಿಂದ ಅಲ್ಲಿ ವಾಸ ಮಾಡಲು ಸಾಧ್ಯವಾಗುವಂತೆ ಕಾಡುಗಳನ್ನು ಶಾಂತ ಸ್ಥಿತಿಯಲ್ಲಿ ಇಡುವುದು ಕ್ಷತ್ರಿಯ ರಾಜರ ಕರ್ತವ್ಯ. ಬೇಟೆಯಿಂದಾಗಿ ಅರ್ಜುನನಿಗೆ ಆಯಾಸವಾಯಿತು ಮತ್ತು ನೀರಡಿಕೆಯಾಯಿತು. ಆದುದರಿಂದ ಅವನು ಕೃಷ್ಣನೊಡನೆ ಯಮುನಾ ನದಿಯ ತೀರಕ್ಕೆ ಹೋದನು. ಇಬ್ಬರು ಕೃಷ್ಣರು ಎಂದರೆ ಕೃಷ್ಣ ಮತ್ತು ಅರ್ಜುನರು. ಅರ್ಜುನನನ್ನೂ ದ್ರೌಪದಿಯನ್ನೂ ಒಮ್ಮೊಮ್ಮೆ ಕೃಷ್ಣ ಎಂದು ಕರೆಯುವುದುಂಟು. ಯಮುನಾ ನದಿಯ ತೀರವನ್ನು ತಲುಪಿದಾಗ ಕೈಕಾಲುಗಳನ್ನೂ ಬಾಯಿಯನ್ನೂ ತೊಳೆದುಕೊಂಡು ಯಮುನೆಯ ತಿಳಿ ನೀರನ್ನು ಕುಡಿದರು. ಅವರು ವಿಶ್ರಮಿಸಿಕೊಂಡು ನೀರನ್ನು ಕುಡಿಯುತ್ತಿದ್ದಾಗ ವಿವಾಹ ವಯಸ್ಕಳಾದ ಸುಂದರ ತರುಣಿಯೊಬ್ಬಳು ಯಮುನಾ ತೀರದಲ್ಲಿ ನಡೆಯುತ್ತಿದ್ದುದನ್ನು ಕಂಡರು. ಕೃಷ್ಣನ ಅಪ್ಪಣೆಯಂತೆ ಅರ್ಜುನನು ಆ ಸುಂದರ ಯುವತಿಯ ಬಳಿಗೆ ಹೋದನು. ಸೊಗಸಾದ ಹೊಳೆಯುವ ದಂತಗಳಿದ್ದವು ಮತ್ತು ನಸುನಗುವ ಮುಖ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಿಯ ಹುಡುಗಿ, ಉನ್ನತ ಸ್ತನಗಳಿರುವ ನೀನು ಬಹು ಸುಂದರಿಯಾಗಿದ್ದೀಯೇ, ನೀನು ಯಾರೆಂದು ನಾನು ಕೇಳಬಹುದೇ? ನೀನೊಬ್ಬಳೇ ಇಲ್ಲಿ ಅಲೆದಾಡುತ್ತಿರುವುದನ್ನು ನೋಡಿ ನಮಗೆ ಆಶ್ಚರ್ಯವಾಗಿದೆ. ಇಲ್ಲಿಗೆ ಬರುವುದರಲ್ಲಿ ನಿನ್ನ ಉದ್ದೇಶವೇನು? ನೀನು ಯೋಗ್ಯನಾದ ಪತಿಗಾಗಿ ಹುಡುಕುತ್ತಿರುವೆ ಎಂದು ನಾವು ಊಹಿಸಬಲ್ಲೆವು ಅಷ್ಟೇ. ನಿನಗೆ ಆಕ್ಷೇಪಣೆ ಇಲ್ಲದಿದ್ದರೆ ನಿನ್ನ ಉದ್ದೇಶವನ್ನು ಹೇಳು, ನಾವು ನಿನ್ನನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತೇವೆ. ಆ ಸುಂದರ ತರುಣಿಯು ಸಾಕ್ಷಾತ್ ಯಮುನಾ ನದಿಯೇ. ಅವಳು ಹೀಗೆ ಉತ್ತರವಿಟ್ಟಳು, ಮಾನ್ಯರೇ, ನಾನು ಸೂರ್ಯದೇವನ ಮಗಳು. ಪ್ರಭು ವಿಷ್ಣುವನ್ನು ಪತಿಯಾಗಿ ಪಡೆಯಬೇಕೆಂದು ಈಗ ವ್ರತಗಳನ್ನೂ ತಪಸ್ಸನ್ನು ಆಚರಿಸುತ್ತಿದ್ದೇನೆ. ಅವನೇ ಪುರುಷೋತ್ತಮ ಎಂದೂ ನನ್ನ ಪತಿಯಾಗಲು ಅರ್ಹನಾದವನೆಂದು ನನ್ನ ಭಾವನೆ. ನೀವು ಕೇಳಿದುದರಿಂದ ನನ್ನ ಅಪೇಕ್ಷೆಯ ಹೇಳಿದಳು.
ಹೇಳುತ್ತಿದ್ದೇನೆ
ಮಾನ್ಯರೇ, ನೀವು ಧೀರ ಅರ್ಜುನ ಎಂದು ನನಗೆ ಗೊತ್ತು. ಆದುದರಿಂದ ಈ ಮಾತನ್ನೂ ಹೇಳಬಹುದು. ಪ್ರಭು ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನೂ ನನ್ನ ಪತಿಯೆಂದು ಸ್ವೀಕರಿಸುವುದಿಲ್ಲ. ಏಕೆಂದರೆ ಎಲ್ಲ ಜೀವಿಗಳನ್ನು ರಕ್ಷಿಸುವವನು ಅವನೊಬ್ಬನೇ. ಬದ್ಧ ಜೀವಿಗಳಿಗೆ ಮುಕ್ತಿಯನ್ನು ಕೊಡುವವನು ಅವನು. ನನ್ನ ವಿಷಯದಲ್ಲಿ ಸುಪ್ರೀತನಾಗುವಂತೆ ನೀವು ವಿಷ್ಣುವನ್ನು ಪ್ರಾರ್ಥಿಸಿದರೆ ನಾನು ಕೃತಜ್ಞಳಾಗಿರುತ್ತೇನೆ. ಅರ್ಜುನನು ಕೃಷ್ಣನ ಪರಮ ಭಕ್ತ. ಅವನು ಪ್ರಾರ್ಥನೆ ಮಾಡಿದರೆ ಕೃಷ್ಣನು ನಿರಾಕರಿಸುವುದಿಲ್ಲ ಎಂದು ತರುಣಿ ಯಮುನೆಗೆ ತಿಳಿದಿತ್ತು. ನೇರವಾಗಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡುವುದು ಒಮ್ಮೊಮ್ಮೆ ನಿಶ್ಚಲವಾಗಬಹುದು. ಆದರೆ ಅವನ ಭಕ್ತರ ಮೂಲಕ ಪ್ರಾರ್ಥನೆಯನ್ನು ಮಾಡಿದರೆ ಯಶಸ್ಸು ನಿಶ್ಚಯ. ಅವಳು ಅರ್ಜುನನಿಗೆ, ನನ್ನ ಹೆಸರು ಕಾಲಿಂದಿ. ನಾನು ಯಮುನಾ ನದಿಯ ನೀರಿನಲ್ಲಿ ವಾಸಿಸುತ್ತೇನೆ. ನನ್ನ ತಂದೆಯು ಯಮುನಾ ನದಿಯ ನೀರಿನೊಳಗೆ ನನಗಾಗಿ ಒಂದು ಮನೆಯನ್ನು ಕಟ್ಟುವ ಉಪಕಾರವನ್ನು ಮಾಡಿದನು. ಕೃಷ್ಣನನ್ನು ಕಾಣುವವರೆಗೆ ನಾನು ನೀರಿನಲ್ಲಿಯೇ ಇರುವುದಾಗಿ ಪ್ರತಿಜ್ಞೆ ಮಾಡಿದ್ದೇನೆ ಎಂದು ಹೇಳಿದಳು. ಎಲ್ಲರ ಹೃದಯಗಳಲ್ಲಿರುವ ಪರಮಾತ್ಮನಾಗಿ ಕೃಷ್ಣನಿಗೆ ಎಲ್ಲವೂ ತಿಳಿದಿದ್ದರೂ ಅರ್ಜುನನು ಯುವತಿಯ ಸಂದೇಶವನ್ನು ಅವನಿಗೆ ತಲುಪಿಸಿದನು. ಬೇರೆ ಚರ್ಚೆಯಿಲ್ಲದೆ ಕೃಷ್ಣನು ಕೂಡಲೇ ಕಾಲಿಂದಿಯನ್ನು ಸ್ವೀಕರಿಸಿದನು. ರಥದಲ್ಲಿ ಕುಳಿತುಕೊಳ್ಳುವಂತೆ ಅವಳಿಗೆ ಹೇಳಿದನು. ಅನಂತರ ಅವರೆಲ್ಲರೂ ಯುಧಿಷ್ಠಿರ ಮಹಾರಾಜನ ಸ್ವರ್ಗಲೋಕದ ಶಿಲ್ಪಿಯಾದ ಮಹಾಶಿಲ್ಪಿ ವಿಶ್ವಕರ್ಮನು ಯೋಜಿಸಲಿದ್ದ ಯೋಗ್ಯವಾದ ಮನೆಯ ನಿರ್ಮಾಣದಲ್ಲಿ ಸಹಾಯ ಮಾಡುವಂತೆ ಯುಧಿಷ್ಠಿರನು ಕೃಷ್ಣನನ್ನು ಕೇಳಿದನು. ಕೃಷ್ಣನು ವಿಶ್ವಕರ್ಮನನ್ನು ಕರೆದು ಯುಧಿಷ್ಠಿರ ಮಹಾರಾಜನ ಅಪೇಕ್ಷೆಯಂತೆ ಒಂದು ಅದ್ಭುತವಾದ ನಗರವನ್ನು ನಿರ್ಮಿಸುವಂತೆ ಮಾಡಿದನು. ನಗರವು ನಿರ್ಮಾಣವಾದ ನಂತರ ತಮಗೆ ಅವನ ಸಹವಾಸದ ಸಂತೋಷವನ್ನು ನೀಡಲು ಇನ್ನು ಕೆಲವು ದಿನಗಳ ಕಾಲ ಉಳಿಯುವಂತೆ ಯುಧಿಷ್ಠಿರನು ಕೃಷ್ಣನನ್ನು ಬೇಡಿಕೊಂಡನು. ಕೃಷ್ಣನು ಯುಧಿಷ್ಠಿರ ಮಹಾರಾಜನ ಪ್ರಾರ್ಥನೆಯನ್ನು ಮನ್ನಿಸಿ ಬಹುದಿನಗಳ ಕಾಲ ಅಲ್ಲೇ ಉಳಿದನು. ಈ ನಡುವೆ ಕೃಷ್ಣನು ಇಂದ್ರನಿಗೆ ಸೇರಿದ್ದ ಖಾಂಡವ ವನವನ್ನು ಅಗ್ನಿಗೆ ನೀಡುವ ಲೀಲೆಯಲ್ಲಿ ತೊಡಗಿದನು. ಖಾಂಡವ ವನದಲ್ಲಿ ಅನೇಕ ಬಗೆಯ ಮೂಲಿಕೆಗಳಿದ್ದವು. ತಾನು ಪುನಃ ಚೈತನ್ಯಗೊಳ್ಳಲು ಅವುಗಳನ್ನೆಲ್ಲ ತಿನ್ನಲು ಅಗ್ನಿಯು ಬಯಸಿದ. ಆದರೆ ಅಗ್ನಿಯು ನೇರವಾಗಿ ಖಾಂಡವ ವನವನ್ನು ಮುಟ್ಟಲಿಲ್ಲ. ತನಗೆ ನೆರವಾಗುವಂತೆ ಕೃಷ್ಣನನ್ನು ಬೇಡಿದನು. ಅಗ್ನಿಯು ಅವನಿಗೆ ಹಿಂದೆ ಸುದರ್ಶನ ಚಕ್ರವನ್ನು ಕೊಟ್ಟಿದುದರಿಂದ ಕೃಷ್ಣನಿಗೆ ತನ್ನ ವಿಷಯದಲ್ಲಿ ಬಹಳ ಸಂತೋಷವಾಗಿದೆ ಎಂದು ಅಗ್ನಿಗೆ ತಿಳಿದಿತ್ತು. ಅಗ್ನಿಯನ್ನು ತೃಪ್ತಿಪಡಿಸುವುದಕ್ಕಾಗಿ ಕೃಷ್ಣನು ಅರ್ಜುನನ ಸಾರಥಿಯಾದ. ಇಬ್ಬರೂ ಖಾಂಡವನಕ್ಕೆ ಹೋದರು. ಅಗ್ನಿಯು ಖಾಂಡವ ವನವನ್ನು ಭಕ್ಷಿಸಿದ ನಂತರ ಅವನಿಗೆ ಬಹು ಸಂತೋಷವಾಯಿತು. ಈ ಬಾರಿ ಅವನು ಗಾಂಡೀವ ಎನ್ನುವ ಧನುಸ್ಸನ್ನು, 4 ಬಿಳಿಯ ಕುದುರೆಗಳನ್ನು, ರಥವನ್ನು ಮಂತ್ರಶಕ್ತಿ ಹೊಂದಿವೆ ಎಂದು ನಂಬಿದ 2 ಬಾಣಗಳೊಡನೆ ಒಂದು ಅಕ್ಷಯ ಬತ್ತಳಿಕೆಯನ್ನೂ ಕೊಟ್ಟನು. ಆ ಬಾಣಗಳಿಗೆ ಎಷ್ಟು ಶಕ್ತಿ ಇತ್ತೆಂದರೆ ಅವುಗಳನ್ನು ಎದುರಿಸಲು ಯಾವ ಯೋಧನಿಗೂ ಸಾಧ್ಯವಾಗುತ್ತಿರಲಿಲ್ಲ. ಖಾಂಡವ ವನವು ಅಗ್ನಿ ದೇವತೆಗೆ ಆಹುತಿಯಾಗುತ್ತಿದ್ದಾಗ ಆ ವಿನಾಶಕ ಅಗ್ನಿಯಿಂದ ಮಯ ಎನ್ನುವ ರಾಕ್ಷಸನನ್ನು ಅರ್ಜುನನು ಉಳಿಸಿದನು. ಈ ಕಾರಣದಿಂದ ಹಿಂದೆ ರಾಕ್ಷಸನಾಗಿದ್ದ ಮಯನು ಅರ್ಜುನನಿಗೆ ಆಪ್ತಮಿತ್ರನಾದನು. ಅರ್ಜುನನನ್ನು ಸಂತೋಷಪಡಿಸಲು ವಿಶ್ವಕರ್ಮನು ನಿರ್ಮಿಸಿದ್ದ ನಗರದೊಳಗೆ ಮಯನು ಒಂದು ಭವ್ಯ ಸಭಾಗೃಹವನ್ನು ನಿರ್ಮಿಸಿದನು. ಈ ಸಭಾಗೃಹದ ಕೆಲವು ಮೂಲೆಗಳು ಎಷ್ಟು ತಬ್ಬಿಬ್ಬು ಮಾಡುವಂತಿದ್ದವೆಂದರೆ ಆ ಭವನವನ್ನು ನೋಡಲು ಬಂದ ದುರ್ಯೋಧನನು ನೀರನ್ನು ನೆಲವೆಂದೂ ನೆಲವನ್ನು ನೀರೆಂದೂ ಭ್ರಮಿಸಿದನು. ಹೀಗೆ ಪಾಂಡವರ ಶ್ರೀಮಂತಿಕೆಯಿಂದ ದುರ್ಯೋಧನನು ಅಪಮಾನಿತನಾಗಿ ಅವರ ಕಡುವೈರಿಯಾದನು. ಕೆಲವು ದಿನಗಳ ನಂತರ ಕೃಷ್ಣನು ದ್ವಾರಕೆಗೆ ಹಿಂದಿರುಗಲು ಯುಧಿಷ್ಠಿರನ ಅಪ್ಪಣೆಯನ್ನು ಬೇಡಿದನು. ಒಪ್ಪಿಗೆಯನ್ನು ಪಡೆದು ಅವನು ತನ್ನೊಡನೆ ಹಸ್ತಿನಾಪುರದಲ್ಲಿದ್ದ ಯಾದವರ ನಾಯಕ ಸಾತ್ಯಕಿಯೊಡನೆ ತನ್ನ ದೇಶಕ್ಕೆ ಹಿಂದಿರುಗಿದನು. ಕಾಲಿಂದಿಯು ಕೃಷ್ಣನೊಡನೆ ದ್ವಾರಕೆಗೆ ಹಿಂತಿರುಗಿದಳು. ಹಿಂದಿರುಗಿದ ನಂತರ ಕಾಲಿಂದಿಯನ್ನು ಮದುವೆಯಾಗಲು ಶುಭ ಮುಹೂರ್ತದ ವಿಷಯವನ್ನು ಕೃಷ್ಣನು ಅನೇಕ ಮಂದಿ ಜ್ಯೋತಿಷ್ಯ ವಿದ್ವಾಂಸರೊಡನೆ ಸಮಾಲೋಚನೆ ಮಾಡಿದನು. ಈ ವಿವಾಹ ಮಹೋತ್ಸವವು ಎರಡು ಕಡೆಗಳ ನಂಟರಿಗೂ ತುಂಬ ಸಂತೋಷವನ್ನು ಕೊಟ್ಟಿತು. ಈಗ ಉಜ್ಜಯಿನಿ ಎಂದು ಹೆಸರಾಗಿರುವ ಅವಂತಿಪುರದ ರಾಜರಿಗೆ ವಿಂದ ಮತ್ತು ಅನುವಿಂದ ಎಂದು ಹೆಸರು. ಇಬ್ಬರೂ ದುರ್ಯೋಧನನ ಆಶ್ರಿತರಾಗಿದ್ದರು. ಅವರಿಗೆ ಮಿತ್ರವಿಂದ ಎನ್ನುವ ಸೋದರಿ. ಅವಳು ಬಹು ವಿದ್ಯಾವತಿ ಮತ್ತು ಲಾವಣ್ಯವತಿ. ಅವಳು ಕೃಷ್ಣನ ಒಬ್ಬ ಚಿಕ್ಕಮ್ಮನ ಮಗಳು. ಅವಳು ಸ್ವಯಂವರದಲ್ಲಿ ತನ್ನ ಗಂಡನನ್ನು ಆರಿಸಿಕೊಳ್ಳಬೇಕಾಗಿತ್ತು. ಆದರೆ ಅವಳಿಗೆ ಕೃಷ್ಣನು ತನ್ನ ಪತಿಯಾಗಬೇಕೆಂದು ತೀವ್ರ ಹಂಬಲವಿತ್ತು. ಸ್ವಯಂವರ ಕಾಲದಲ್ಲಿ ಕೃಷ್ಣನು ಬಂದಿದ್ದನು. ಉಳಿದೆಲ್ಲ ರಾಜರ ಎದುರಿನಲ್ಲಿ ಬಲತ್ಕಾರದಿಂದ ಮಿತ್ರವಿಂದಳನ್ನು ಎತ್ತಿಕೊಂಡು ಹೋದನು. ಕೃಷ್ಣನನ್ನು ಎದುರಿಸಲಾರದ ಅರಸರು ಒಬ್ಬರ ಕಡೆ ಇನ್ನೊಬ್ಬರು ನೋಡುತ್ತಾ ನಿಲ್ಲಬೇಕಾಯಿತು. ಈ ಪ್ರಸಂಗದ ನಂತರ ಕೃಷ್ಣನು ಕೋಸಲದ ರಾಜನ ಮಗಳನ್ನು ಮದುವೆಯಾದನು. ಕೋಸಲದ ರಾಜ್ಯದ ರಾಜನ ಹೆಸರು ನಗ್ನಜಿತ್. ಆತನು ಬಹು ಧರ್ಮಶ್ರದ್ಧೆಯವನು ಮತ್ತು ವೈದಿಕ ವಿಧಿಗಳನ್ನು ಅನುಸರಿಸುವವನು. ಅವನ ಮಗಳು ಅತ್ಯಂತ ಲಾವಣ್ಯವತಿ. ಅವಳ ಹೆಸರು ಸತ್ಯ. ಒಮ್ಮೊಮ್ಮೆ ಅವಳನ್ನು ನಗ್ನಜಿತಿ ಎಂದು ಕರೆಯುತ್ತಿದ್ದರು. ಏಕೆಂದರೆ ಅವಳು ನಗ್ನಜಿತ್ನ ಮಗಳು. ಅರಸ ನಗ್ನಜಿತನು ತನ್ನ ಬಳಿ ಇದ್ದ ಏಳು ಬಹು ಬಲಶಾಲಿಯಾದ ಮತ್ತು ದೃಢಕಾಯದ ಗೂಳಿಗಳನ್ನು ಸೋಲಿಸಬಲ್ಲ ರಾಜನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ತೀರ್ಮಾನಿಸಿದ್ದನು. ಆ ಏಳು ಗೂಳಿಗಳನ್ನು ಸೋಲಿಸಲು ಯಾವ ರಾಜನಿಗೂ ಸಾಧ್ಯವಾಗಲಿಲ್ಲ. ಆದುದರಿಂದ ಅವಳನ್ನು ಮದುವೆಯಾಗುವವರು ಯಾರೂ ಇಲ್ಲದಂತಾಯಿತು. ಆ ಏಳು ಗೂಳಿಗಳು ತುಂಬಾ ಬಲಶಾಲಿ. ಅವಕ್ಕೆ ಯಾವುದೇ ರಾಜನ ವಾಸನೆಯನ್ನು ಕಂಡರಾಗದು. ಅನೇಕ ಮಂದಿ ರಾಜರು ಆ ರಾಜ್ಯಕ್ಕೆ ಹೋಗಿ ಆ ಗೂಳಿಗಳನ್ನು ಅಡಗಿಸಲು ಪ್ರಯತ್ನಿಸಿದರು. ಆದರೆ ಅವುಗಳನ್ನು ನಿಯಂತ್ರಿಸಲಾಗದೆ ಅವರೇ ಸೋತು ಹೋದರು. ಈ ಸುದ್ದಿಯು ದೇಶದಲ್ಲೆಲ್ಲ ಹಬ್ಬಿತ್ತು. ಈ ಯುವತಿ ಸತ್ಯಳನ್ನು ಏಳು ಗೂಳಿಗಳನ್ನು ಸೋಲಿಸಿ ಮಾತ್ರವೇ ಪಡೆಯಬಹುದು ಎಂದು ಕೃಷ್ಣನಿಗೆ ತಿಳಿದಾಗ ಅವನು ಕೋಸಲ ರಾಜ್ಯಕ್ಕೆ ಹೋಗಲು ಸಿದ್ಧನಾದನು. ಅವನು ಅಯೋಧ್ಯೆ ಎಂಬ ಹೆಸರಿನ ಆ ಭಾಗಕ್ಕೆ ರಾಜವೈಭವದಿಂದ ಹೋದನು. ಕೃಷ್ಣನು ತನ್ನ ಮಗಳನ್ನು ಮದುವೆಯಾಗುವ ಅಪೇಕ್ಷೆಯಿಂದ ಬಂದಿದ್ದ ಎಂದು ತಿಳಿದಾಗ ಕೋಸಲ ರಾಜನಿಗೆ ಬಹು ಸಂತೋಷವಾಯಿತು. ಅವನು ಕೃಷ್ಣನನ್ನು ಬಹು ಗೌರವದಿಂದ ಮತ್ತು ವೈಭವದಿಂದ ತನ್ನ ರಾಜ್ಯಕ್ಕೆ ಸ್ವಾಗತಿಸಿದನು. ಕೃಷ್ಣನು ಅವನ ಬಳಿಗೆ ಹೋದಾಗ ಅವನಿಗೆ ಉಚಿತವಾದ ಆಸನವನ್ನು ಕೊಟ್ಟು ಸ್ವಾಗತಕ್ಕೆ ಯೋಗ್ಯವಾದ ವಸ್ತುಗಳನ್ನೆಲ್ಲವನ್ನೂ ಕೊಟ್ಟನು. ಪ್ರತಿಯೊಂದೂ ಬಹು ಸೊಗಸಾಗಿ ಕಂಡಿತ್ತು. ಅವನು ತನ್ನ ಭಾವಿ ಮಾವನೆಂದು ಭಾವಿಸಿ ಕೃಷ್ಣನು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ನಗ್ನಜಿತ್ ರಾಜನ ಮಗಳು ಸತ್ಯಳಿಗೆ ತನ್ನನ್ನು ಮದುವೆಯಾಗಲು ಸ್ವತಃ ಕೃಷ್ಣನೇ ಬಂದಿದ್ದಾನೆ ಎಂದು ತಿಳಿದಾಗ ಭಾಗ್ಯ ದೇವತೆಯ ಪತಿಯೇ ತನ್ನನ್ನು ಸ್ವೀಕರಿಸಲು ಬಂದನೆಂದು ಬಹು ಸಂತೋಷವಾಯಿತು. ಅವಳಿಗೆ ಬಹುಕಾಲದಿಂದ ಕೃಷ್ಣನನ್ನು ಮದುವೆಯಾಗುವ ಬಯಕೆಯಿತ್ತು. ಆದುದರಿಂದ ತಾನು ಬಯಸಿದ ಪತಿಯನ್ನು ಪಡೆಯಲು ಕಟ್ಟುನಿಟ್ಟಾದ ವ್ರತಗಳನ್ನು ಆಚರಿಸುತ್ತಿದ್ದಳು. ಅವಳು ಹೀಗೆ ಆಲೋಚಿಸಿದಳು, ನಾನು ನನ್ನಿಂದ ಸಾಧ್ಯವಾದಷ್ಟು ಧರ್ಮಶ್ರದ್ಧೆಯ ಕೆಲಸಗಳನ್ನು ಮಾಡಿದರೆ ಮತ್ತು ಕೃಷ್ಣನು ನನ್ನ ಪತಿಯಾಗಬೇಕೆಂದು ಸದಾ ಯೋಚಿಸಿದ್ದರೆ ಬಹುಕಾಲದ ನನ್ನ ಬಯಕೆಯನ್ನು ನಡೆಸಿಕೊಡಲು ಕೃಷ್ಣನು ಮನಸ್ಸು ಮಾಡಲಿ. ಅವಳು ಮನಸ್ಸಿನಲ್ಲಿಯೇ ಕೃಷ್ಣನಿಗೆ ಈ ರೀತಿ ಪ್ರಾರ್ಥನೆ ಮಾಡಿದಳು. ದೇವೋತ್ತಮ ಪರಮ ಪುರುಷನಿಗೆ ನನ್ನಲ್ಲಿ ಹೇಗೆ ಸಂತೋಷವಾಗುವುದೋ ನಾನು ಕಾಣೆ. ಅವನು ಎಲ್ಲರ ಒಡೆಯ ಪ್ರಭು. ದೇವೋತ್ತಮ ಪರಮ ಪುರುಷನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಸಿರಿದೇವಿಯ ಒಡೆಯನೂ ಅವನೇ. ಶಿವ, ಬ್ರಹ್ಮ ಮತ್ತು ಹಲವಾರು ಲೋಕಗಳ ದೇವತೆಗಳೂ ಪ್ರಭುವಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ. ತನ್ನ ಭಕ್ತರ ಬಯಕೆಗಳನ್ನು ಸಲ್ಲಿಸಲೆಂದು ಪ್ರಭುವು ಬೇರೆ ಬೇರೆ ಅವತಾರಗಳಲ್ಲಿ ಭೂಮಿಗೆ ಇಳಿದು ಬರುತ್ತಾನೆ. ಅವನ ಘನತೆ ಮತ್ತು ಹಿರಿಮೆ ಎಷ್ಟೆಂದರೆ ಅವನನ್ನು ನಾನು ಹೇಗೆ ತೃಪ್ತಿಪಡಿಸಬಲ್ಲೆ ಎಂದೇ ನನಗೆ ತಿಳಿಯುವುದಿಲ್ಲ. ದೇವೋತ್ತಮ ಪರಮ ಪುರುಷನು ಭಕ್ತನಲ್ಲಿ ತನ್ನ ಅವ್ಯಾಜ ಕರುಣೆಯಿಂದ ಮಾತ್ರವೇ ಸುಪ್ರೀತನಾಗುವನೆಂದು ಅವಳಿಗೆ ಎನಿಸಿತು. ಇಲ್ಲವಾದರೆ ಅವನನ್ನು ಸಂತೋಷಗೊಳಿಸಲು ಬೇರೆ ಮಾರ್ಗವೇ ಇಲ್ಲ. ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕ ಪದ್ಯಗಳಲ್ಲಿ ಇದೇ ರೀತಿ ಪ್ರಾರ್ಥನೆ ಮಾಡುತ್ತಾರೆ. ಪ್ರಭುವೇ, ನಾನು ನಿನ್ನ ನಿರಂತರ ಸೇವಕ. ಹೇಗೋ ಏನು, ನಾನು ಈ ಭೌತಿಕ ಜೀವನಕ್ಕೆ ಬಂದು ಬಿದ್ದಿದ್ದೇನೆ. ನೀನು ಕೃಪೆಯಿಟ್ಟು ನನ್ನನ್ನು ಮೇಲೆತ್ತಿ ನಿನ್ನ ಚರಣ ಕಮಲಗಳಲ್ಲಿ ಒಂದು ಧೂಳಿನ ಕಣವನ್ನಾಗಿ ಇರಿಸಿಕೊಂಡರೆ ನಿನ್ನ ನಿರಂತರ ಸೇವಕನಿಗೆ ಅದೊಂದು ಅನುಗ್ರಹ. ಸೇವಾ ಮನೋಧರ್ಮದಲ್ಲಿ ನಮ್ರತೆ ಇದ್ದರೆ ಮಾತ್ರ ಪ್ರಭುವು ಸಂತೋಷ ಪಡುತ್ತಾನೆ. ಗುರುವಿನ ಮಾರ್ಗದರ್ಶನದಲ್ಲಿ ಪ್ರಭುವಿಗೆ ನಾವು ಎಷ್ಟು ಸೇವೆ ಸಲ್ಲಿಸಿದರೆ ಅಷ್ಟು ನಾವು ನಮ್ಮನ್ನು ಪ್ರಭುವಿನತ್ತ ಕರೆದೊಯ್ಯುವ ಹಾದಿಯಲ್ಲಿ ಮುನ್ನಡೆಯುತ್ತೇವೆ. ಪ್ರಭುವಿನಿಂದ ನಾವು ಅವನಿಗೆ ಸೇವೆ ಮಾಡಿದುದಕ್ಕಾಗಿ ಯಾವುದೇ ಬಗೆಯ ಕೃಪೆಯನ್ನಾಗಲಿ ಕರುಣೆಯನ್ನಾಗಲಿ ಕೇಳುವಂತಿಲ್ಲ. ಅವನು ನಮ್ಮ ಸೇವೆಯನ್ನು ಒಪ್ಪಬಹುದು, ಒಪ್ಪದಿರಬಹುದು. ಆದರೆ ಅವನನ್ನು ತೃಪ್ತಿಪಡಿಸುವ ಒಂದೇ ಒಂದು ಮಾರ್ಗವೆಂದರೆ ಸೇವಾ ಮನೋಧರ್ಮ. ನಗ್ನಜಿತ್ ಮಹಾರಾಜನು ಆಗಲೇ ಧರ್ಮನಿಷ್ಠನಾಗಿದ್ದನು. ಕೃಷ್ಣನೇ ತನ್ನ ಅರಮನೆಯಲ್ಲಿದ್ದಾಗ ತನಗೆ ಸಾಧ್ಯವಾದಷ್ಟು ತಿಳಿವಳಿಕೆಯಿಂದ ಸಾಧ್ಯವಾದ ಮಟ್ಟಿಗೆ ಅವನನ್ನು ಪೂಜಿಸಲು ಪ್ರಾರಂಭಿಸಿದನು. ಅವನು ಪ್ರಭುವಿನ ಮುಂದೆ ನಿಂತು ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ನೀನು ಸಮಸ್ತ ಬ್ರಹ್ಮಾಂಡದ ಒಡೆಯ, ನೀನು ನಾರಾಯಣನು, ಎಲ್ಲ ಜೀವಿಗಳಿಗೆ ಶಾಂತಿಧಾಮ, ನೀನು ಸ್ವಯಂಪೂರ್ಣನು ಮತ್ತು ನಿನ್ನ ವೈಯಕ್ತಿಕ ಶ್ರೀಮಂತಿಕೆಗಳಿಂದ ಸಂತೋಷ ಪಡುವವನು. ಆದುದರಿಂದ ನಾನು ನಿನಗೆ ಏನನ್ನು ಕೊಡಲಿ? ಯಾವುದೇ ಕೊಡುಗೆಯಿಂದ ನಿನಗೆ ಹೇಗೆ ಸಂತೋಷವನ್ನು ಉಂಟು ಮಾಡಲಿ? ಅದು ಸಾಧ್ಯವಿಲ್ಲ. ಏಕೆಂದರೆ ನಾನೊಬ್ಬ ಅತ್ಯಲ್ಪ ಜೀವಿ. ವಾಸ್ತವವಾಗಿ ನಿನಗೆ ಯಾವ ಸೇವೆಯನ್ನು ಸಲ್ಲಿಸಲೂ ನಾನು ಸಮರ್ಥನಲ್ಲ. ಕೃಷ್ಣನು ಎಲ್ಲ ಪ್ರಾಣಿಗಳ ಪರಮಾತ್ಮನು. ಆದುದರಿಂದ ಅವನಿಗೆ ನಗ್ನಜಿತ್ ಮಹಾರಾಜನ ಮಗಳು ಸತ್ಯಳ ಮನಸ್ಸು ಅರ್ಥವಾಯಿತು. ಮಹಾರಾಜನು ಆಸನವನ್ನೂ ಭಕ್ಷ್ಯಗಳನ್ನೂ ನಿವಾಸವನ್ನೂ ತನಗೆ ಕೊಟ್ಟುದಕ್ಕಾಗಿ ಅರಸನ ಗೌರವಪೂರ್ವಕ ಪೂಜೆಯಿಂದ ಅವನು ಸುಪ್ರೀತನಾದನು. ಹುಡುಗಿಯೂ ಹುಡುಗಿಯ ತಂದೆಯೂ ತನ್ನನ್ನು ಆತ್ಮೀಯ ಬಂಧುವನ್ನಾಗಿ ಮಾಡಿಕೊಳ್ಳಲು ಕಾತರರಾಗಿದ್ದರು ಎಂಬುದನ್ನು ಅವನು ಮೆಚ್ಚಿದನು. ಅವನು ಮುಗುಳ್ನಗೆ ನಕ್ಕು ಗಂಭೀರವಾದ ದನಿಯಲ್ಲಿ ಹೀಗೆಂದನು, ಪ್ರಿಯ ನಗ್ನಜಿತ್ ಮಹಾರಾಜ, ರಾಜವರ್ಗದಲ್ಲಿರುವವನು ತನ್ನ ಸ್ಥಾನಕ್ಕೆ ಯೋಗ್ಯನಾಗಿದ್ದರೆ ಮತ್ತೊಬ್ಬನು ಎಷ್ಟೇ ಉನ್ನತ ಸ್ಥಾನದಲ್ಲಿರಲಿ ಅವನಿಂದ ಏನನ್ನೂ ಬೇಡುವುದಿಲ್ಲ ಎಂದು ನಿನಗೆ ತಿಳಿದಿದೆ. ಕ್ಷತ್ರಿಯ ರಾಜನು ಇನ್ನೊಬ್ಬನನ್ನು ಹೀಗೆ ಪ್ರಾರ್ಥಿಸುವುದನ್ನು ವೈದಿಕ ವಿದ್ವಾಂಸರು ಉದ್ದೇಶಪೂರ್ವಕವಾಗಿ ನಿಷೇಧಿಸಿದ್ದಾರೆ. ಕ್ಷತ್ರಿಯನಾದವನು ಈ ನಿಯಮವನ್ನು ಮುರಿದರೆ ವಿದ್ವಾಂಸರು ಅವನನ್ನು ತೆಗಳುತ್ತಾರೆ. ಈ ಕಟ್ಟುನಿಟ್ಟಾದ ನಿಯಂತ್ರಕ ತತ್ವವಿದ್ದರೂ ನೀನು ನನ್ನನ್ನು ಅಸಾಧಾರಣ ರೀತಿಯಲ್ಲಿ ಬರಮಾಡಿಕೊಂಡಿದ್ದುದಕ್ಕಾಗಿ ನಮ್ಮ ಬಾಂಧವ್ಯವನ್ನು ಸ್ಥಿರವಾಗಿ ಸ್ಥಾಪಿಸಲು ಸುಂದರಿಯಾದ ನಿನ್ನ ಮಗಳನ್ನು ಪಾಣಿಗ್ರಹಣ ಮಾಡಿಕೊಡಬೇಕೆಂದು ಕೇಳುತ್ತಿದ್ದೇನೆ. ಇದನ್ನೂ ನಾನು ಹೇಳಬೇಕು, ನಿನ್ನ ಮಗಳನ್ನು ಪರಿಗ್ರಹಿಸುವುದಕ್ಕೆ ಪ್ರತಿಯಾಗಿ ನಾವು ಏನನ್ನೂ ಕೊಡುವ ಸಂಪ್ರದಾಯವಿಲ್ಲ. ಅವಳನ್ನು ಕೊಟ್ಟು ಮದುವೆ ಮಾಡಿದುದಕ್ಕೆ ನೀನು ಕೇಳಬಹುದಾದ ಯಾವ ಬೆಲೆಯನ್ನೂ ಕೊಡಲು ನಮಗೆ ಸಾಧ್ಯವಿಲ್ಲ. ಎಂದರೆ ಏಳು ಗೂಳಿಗಳನ್ನು ಸೋಲಿಸುವ ಷರತ್ತನ್ನು ಪಾಲಿಸದೆಯೇ ಕೃಷ್ಣನು ಸತ್ಯಳ ಕೈ ಹಿಡಿಯಲು ಬಯಸಿದನು. ಕೃಷ್ಣನ ಮಾತನ್ನು ಕೇಳಿ ನಗ್ನಜಿತ್ ರಾಜನು ಹೀಗೆ ಹೇಳಿದನು, ಪ್ರಿಯ ಪ್ರಭುವೆ, ನೀನು ಎಲ್ಲ ಸಂತೋಷದ, ಎಲ್ಲ ಶ್ರೀಮಂತಿಕೆಯ ಮತ್ತು ಎಲ್ಲ ಗುಣಗಳ ಆಗರ. ಭಾಗ್ಯ ದೇವತೆಯಾದ ಲಕ್ಷ್ಮಿಯು ಸದಾ ನಿನ್ನ ಎದೆಯಲ್ಲಿರುತ್ತಾಳೆ. ಹೀಗಿರುವಾಗ ನನ್ನ ಮಗಳಿಗೆ ನಿನಗಿಂತ ಯೋಗ್ಯನಾದ ಪತಿಯಾರು? ನನ್ನ ಮಗಳೂ ನಾನು ಈ ಅವಕಾಶಕ್ಕಾಗಿಯೇ ಕಾಯುತ್ತಿದ್ದೆವು. ನೀನು ಯದುವಂಶದ ನಾಯಕನು. ಪ್ರಾರಂಭದಿಂದ ನಾನು ನನ್ನ ಮಗಳನ್ನು ನಾನು ಗೊತ್ತು ಮಾಡಿರುವ ಪರೀಕ್ಷೆಯಲ್ಲಿ ಗೆಲ್ಲುವವನಿಗೆ ಮಾತ್ರ ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ ಎಂದು ನಿನಗೆ ತಿಳಿಸಬೇಕು. ನನ್ನ ಅಳಿಯನಾಗುವವನ ಶಕ್ತಿ ಮತ್ತು ಸ್ಥಾನಗಳನ್ನು ತಿಳಿಯಬೇಕೆಂದು ಈ ಪರೀಕ್ಷೆಯನ್ನು ವಿಧಿಸಿದ್ದೇನೆ. ನೀನು ಶ್ರೀಕೃಷ್ಣ, ಎಲ್ಲ ವೀರರಲ್ಲಿ ಶ್ರೇಷ್ಠನು. ಯಾವ ಕಷ್ಟವೂ ಇಲ್ಲದೆ ನೀನು 7 ಗೂಳಿಗಳನ್ನು ಹತೋಟಿಗೆ ತಂದುಕೊಳ್ಳುತ್ತೀ ಎಂದು ನನಗೆ ಖಂಡಿತವಾಗಿದೆ. ಈವರೆಗೆ ಯಾವ ರಾಜನೂ ಅವುಗಳನ್ನು ಹತೋಟಿಗೆ ತರಲು ಸಮರ್ಥನಾಗಿಲ್ಲ. ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದ ಯಾರೇ ಆಗಲಿ ಅಂಗಾಂಗಗಳನ್ನು ಮುರಿದುಕೊಂಡಿದ್ದಾರೆ. ನಗ್ನಜಿತ್ ಮಹಾರಾಜನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದನು. ಕೃಷ್ಣ, ನೀನು ದಯೆಯಿಟ್ಟು 7 ಗೂಳಿಗಳಿಗೆ ಮೂಗುದಾರ ಹಾಕಿ ಅವುಗಳನ್ನು ಹತೋಟಿಗೆ ತಂದರೆ ನನ್ನ ಮಗಳು ಸತ್ಯಳು ಬಯಸಿದ ಗಂಡನೆಂದು ನಿನ್ನನ್ನು ಆರಿಸಿಕೊಳ್ಳುತ್ತೇನೆ. ಈ ಮಾತನ್ನು ಕೇಳಿ ರಾಜನು ತನ್ನ ಪ್ರತಿಜ್ಞೆಯನ್ನು ಮುರಿಯಲು ಇಷ್ಟಪಡುವುದಿಲ್ಲ ಎಂದು ಕೃಷ್ಣನಿಗೆ ತಿಳಿಯಿತು. ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಸೊಂಟಪಟ್ಟಿಯನ್ನು ಬಿಗಿಮಾಡಿ ಗೂಳಿಗಳೊಡನೆ ಹೋರಾಡಲು ಸಿದ್ಧನಾದನು. ಅವನು ಕೂಡಲೇ 7 ಕೃಷ್ಣರಾಗಿ ವಿಭಾಗವಾದನು. ಅವರಲ್ಲಿ ಪ್ರತಿಯೊಬ್ಬನೂ ಒಂದು ಗೂಳಿಯನ್ನು ಹಿಡಿದು ಅದಕ್ಕೆ ಮೂಗುದಾರವನ್ನು ಹಾಕಿ ಅದೊಂದು ಆಟದ ಸಾಮಾನು ಎನ್ನುವಂತೆ ನಿಯಂತ್ರಣಕ್ಕೆ ತಂದನು. ಕೃಷ್ಣನು 7 ಭಾಗಗಳಾದದ್ದು ಮಹತ್ವದ ಸಂಗತಿ. ನಗ್ನಜಿತ್ನ ಮಗಳು ಸತ್ಯಳಿಗೆ ಕೃಷ್ಣನಿಗೆ ಆಗಲೇ ಅನೇಕ ಮಂದಿ ಹೆಂಡತಿಯರಿದ್ದರು ಎಂದು ತಿಳಿದಿತ್ತು. ಆದರೂ ಅವಳು ಕೃಷ್ಣನನ್ನು ಪ್ರೀತಿಸಿದಳು. ಅವಳಿಗೆ ಉತ್ಸಾಹವನ್ನುಂಟು ಮಾಡಲು ಅವನು ಕೂಡಲೇ ತನ್ನನ್ನು 7 ಭಾಗಗಳಾಗಿ ವಿಸ್ತರಣೆ ಮಾಡಿಕೊಂಡನು. ಇದರ ಭಾವಾರ್ಥವೆಂದರೆ ಕೃಷ್ಣನು ಒಬ್ಬನೇ, ಆದರೂ ಅವನಿಗೆ ಅಸಂಖ್ಯಾತವಾದ ವಿಸ್ತರಣೆಗಳುಂಟು. ಅವನು ಲಕ್ಷಾಂತರ ಮಂದಿ ಪತ್ನಿಯರನ್ನು ಮದುವೆ ಮಾಡಿಕೊಂಡನು. ಆದರೆ ಹೀಗೆಂದರೆ ಅವನು ಒಬ್ಬ ಪತ್ನಿಯೊಡನೆ ಇದ್ದಾಗ ಇತರ ಪತ್ನಿಯರೊಡನೆ ಅವನು ಇರುತ್ತಿರಲಿಲ್ಲ ಎಂದರ್ಥವಲ್ಲ. ತನ್ನ ವಿಸ್ತರಣೆಗಳಿಂದಾಗಿ ಕೃಷ್ಣನು ಪ್ರತಿಯೊಬ್ಬ ಪತ್ನಿಯ ಜೊತೆಗೂ ಇರಬಲ್ಲವನಾಗಿದ್ದ. ಕೃಷ್ಣನು ಗೂಳಿಗಳಿಗೆ ಮೂಗುದಾರ ಹಾಕಿ ಅವನ್ನು ಹತೋಟಿಗೆ ತಂದುಕೊಂಡಾಗ ಅವುಗಳ ಶಕ್ತಿಯೂ ಅಹಂಕಾರವೂ ನುಚ್ಚುನೂರಾದವು. ಈ ಗೂಳಿಗಳಿಗೆ ಬಂದಿದ್ದ ಹೆಸರಿಗೂ ಸೋಲಾಯಿತು. ಗೂಳಿಗಳಿಗೆ ಮೂಗುದಾರ ಕಟ್ಟಿದ ನಂತರ ಮಗುವು ಆಟದ ಮರದ ಗೂಳಿಯನ್ನು ಎಳೆಯುವಂತೆ ಅವುಗಳನ್ನು ಬಲವಾಗಿ ಎಳೆದನು. ಕೃಷ್ಣನ ಈ ಗೆಲುವನ್ನು ಕಂಡಾಗ ಅರಸ ನಗ್ನಜಿತ್ನಿಗೆ ಪರಮಾಶ್ಚರ್ಯವಾಯಿತು. ಬಹು ಸಂತೋಷದಿಂದ ಕೂಡಲೇ ತನ್ನ ಮಗಳು ಸತ್ಯಳನ್ನು ಕರೆದುಕೊಂಡು ಬಂದು ಕೃಷ್ಣನಿಗೆ ಅರ್ಪಿಸಿದನು. ಕೃಷ್ಣನು ಕೂಡಲೇ ಸತ್ಯಳನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು. ವಿವಾಹವು ಬಹುವೈಭವದಿಂದ ನಡೆಯಿತು. ತಮ್ಮ ಮಗಳಿಗೆ ಕೃಷ್ಣನು ಪತಿಯಾದನೆಂದು ನಗ್ನಜಿತ್ನ ರಾಣಿಯರಿಗೂ ಬಹು ಸಂತೋಷವಾಯಿತು. ಈ ಶುಭ ಸಮಯದಲ್ಲಿ ರಾಜನು ಅವನ ರಾಣಿಯರು ಬಹು ಸಂತೋಷದಿಂದ ಇದ್ದುದರಿಂದ ನಗರದಲ್ಲೆಲ್ಲ ಈ ವಿವಾಹದ ಗೌರವಾರ್ಥವಾಗಿ ಸಂತೋಷದ ಉತ್ಸವಗಳಾದವು. ಎಲ್ಲೆಲ್ಲಿಯೂ ಶಂಖ, ನಗಾರಿ ಮತ್ತು ಇತರ ವಾದ್ಯಗಳ ನಾದವೂ ಸಂಗೀತವೂ ಕೇಳಿಬಂದವು. ಬ್ರಾಹ್ಮಣ ವಿದ್ವಾಂಸರು ನವದಂಪತಿಗಳಿಗೆ ಆಶೀರ್ವಾದವನ್ನು ಮಾಡಿದರು. ಸಂಭ್ರಮದಿಂದ ನಗರ ನಿವಾಸಿಗಳು ಬಣ್ಣ ಬಣ್ಣದ ಉಡುಪುಗಳನ್ನು ಆಭರಣಗಳನ್ನು ಧರಿಸಿದ್ದರು. ರಾಜ ನಗ್ನಜಿತ್ನಿಗೆ ಎಷ್ಟು ಸಂತೋಷವಾಯಿತೆಂದರೆ ಈ ಕೆಳಗೆ ಹೇಳಿರುವಂತೆ ದಂಪತಿಗಳಿಗೆ ಉಡುಗೊರೆಗಳನ್ನು ಕೊಟ್ಟನು. ಮೊಟ್ಟ ಮೊದಲನೆಯದಾಗಿ ಅವನು ಅವರಿಗೆ 10,000 ಹಸುಗಳನ್ನು ಮತ್ತು ನಿಲುವಾಭರಣವನ್ನು ಧರಿಸಿದ ಮತ್ತು ಸೊಗಸಾಗಿ ಉಡುಪು ಧರಿಸಿದ 3,000 ಮಂದಿ ಸಖಿಯರನ್ನು ಕೊಟ್ಟನು. ಭಾರತದಲ್ಲಿ ಮುಖ್ಯವಾಗಿ ಕ್ಷತ್ರಿಯ ರಾಜರಲ್ಲಿ ಈ ಬಗೆಯ ಉಡುಗೊರೆ ಪದ್ಧತಿಯು ಇನ್ನೂ ಇದೆ. ಕ್ಷತ್ರಿಯ ರಾಜಕುಮಾರನು ಮದುವೆ ಮಾಡಿಕೊಂಡಾಗ ವಧುವಿನೊಂದಿಗೆ ಕಡೆಯ ಪಕ್ಷ ಅದೇ ವಯಸ್ಸಿನ 12 ಮಂದಿ ಸಖಿಯರನ್ನು ಕೊಡುತ್ತಾರೆ. ಗೋವುಗಳನ್ನೂ ಸಖಿಯರನ್ನು ನೀಡಿದ ಮೇಲೆ ಅವನು 9,000 ಆನೆಗಳನ್ನು ಅದಕ್ಕೆ 100 ರಥಗಳನ್ನೂ ಉಡುಗೊರೆಯಾಗಿ ಕೊಟ್ಟನು. ಎಂದರೆ ಅವನು 900,000 ರಥಗಳನ್ನು ಕೊಟ್ಟನು. ರಥಗಳ ಸಂಖ್ಯೆಯ 100 ಎಂದರೆ 9,00,000 ಕುದುರೆಗಳನ್ನೂ ಅದಕ್ಕೆ 100 ಸೇವಕರನ್ನೂ ಕೊಟ್ಟನು. ರಾಜಕುಮಾರರು ಇಂತಹ ಜೀತದಾಳುಗಳು ಹಾಗೂ ಪರಿಚಾರಿಕೆಯರಿಗೆ ಸಕಲ ಸೌಲಭ್ಯಗಳನ್ನೂ ನೀಡಿ ಅವರನ್ನು ಪಾಲಿಸಿಕೊಂಡಿರುತ್ತಿದ್ದರು. ಅಷ್ಟೇಕೆ, ಈ ಪರಿಚಾರಕ ವರ್ಗಕ್ಕೆ ಸೇರಿದವರನ್ನು ಸ್ವಂತ ಮಕ್ಕಳಂತೆ, ಕುಟುಂಬದ ಸದಸ್ಯರೆಂಬಂತೆ ಭಾವಿಸಿ ಪೋಷಿಸುತ್ತಿದ್ದರು. ಈ ಎಲ್ಲ ಉಡುಗೊರೆಗಳನ್ನು ಕೊಟ್ಟ ನಂತರ ಕೋಸಲ ರಾಜ್ಯದ ಅರಸನು ತನ್ನ ಮಗಳಿಗೂ ಅಳಿಯನಿಗೂ ರಥವನ್ನೇರುವಂತೆ ಹೇಳಿದನು. ಶಸ್ತ್ರ ಸನ್ನದ್ಧರಾದ ಸೈನಿಕರ ರಕ್ಷಣೆಯಲ್ಲಿ ಅವರು ಹೋಗಲು ಅವಕಾಶ ಕೊಟ್ಟನು. ಅವರು ವೇಗವಾಗಿ ತಮ್ಮ ಹೊಸ ಮನೆಯತ್ತ ಹೋಗುತ್ತಿದ್ದಾಗ ಅವನ ಹೃದಯವು ಅವರ ಪ್ರೀತಿಯಿಂದ ತುಂಬಿಹೋಯಿತು. ಕೃಷ್ಣನು ಸತ್ಯಳನ್ನು ಮದುವೆಯಾಗುವ ಮೊದಲು ಅನೇಕರು ನಗ್ನಜಿತ್ ಮಹಾರಾಜನ ಗೂಳಿಗಳೊಡನೆ ಸ್ಪರ್ಧಿಸಿದ್ದರು. ಯದುವಂಶದ ಹಲವರು ರಾಜಕುಮಾರರು ಇತರ ವಂಶದ ರಾಜಕುಮಾರರು ಸತ್ಯಳ ಕೈಯನ್ನು ಹಿಡಿಯುವ ಪ್ರಯತ್ನದಲ್ಲಿ ವಿಫಲರಾಗಿದ್ದರು. ಕೃಷ್ಣನು ಗೂಳಿಗಳನ್ನು ನಿಗ್ರಹಿಸಿ ಸತ್ಯಳ ಕೈ ಹಿಡಿದನೆಂದು ಇತರ ವಂಶಗಳ ರಾಜಕುಮಾರರಿಗೆ ತಿಳಿದಾಗ ಸಹಜವಾಗಿ ಅವರಿಗೆ ಅಸೂಯೆಯುಂಟಾಯಿತು. ಕೃಷ್ಣನು ದ್ವಾರಕೆಗೆ ಹೋಗುತ್ತಿದ್ದಾಗ ನಿರಾಶರಾದ ಮತ್ತು ವಿಫಲರಾದ ರಾಜಕುಮಾರರು ಅವನನ್ನು ಸುತ್ತುಗಟ್ಟಿ ಬಾಣಗಳ ಮಳೆಯನ್ನು ಸುರಿಸಿದರು. ಅವರು ಕೃಷ್ಣನ ತಂಡವನ್ನು ಮುತ್ತಿ ಭಾರೀ ಮಳೆಯಂತೆ ಬಾಣಗಳನ್ನು ಬಿಟ್ಟಾಗ ಕೃಷ್ಣನ ಆತ್ಮೀಯ ಸ್ನೇಹಿತ ಅರ್ಜುನನು ಮೇಲ್ವಿಚಾರಣೆಯನ್ನು ವಹಿಸಿಕೊಂಡನು. ಮತ್ತು ತನ್ನ ಆತ್ಮೀಯ ಸ್ನೇಹಿತ ಕೃಷ್ಣನ ವಿವಾಹವಾದ ಸಮಯದಲ್ಲಿ ಅವನನ್ನು ಸಂತೋಷಪಡಿಸಬೇಕೆಂದು ಏಕಾಂಗಿಯಾಗಿ ಅವರನ್ನೆಲ್ಲ ಹೊಡೆದೋಡಿಸಿದನು. ಅವನು ಕೂಡಲೇ ತನ್ನ ಗಾಂಡೀವ ಧನುಸ್ಸನ್ನು ಕೈಗೆತ್ತಿಕೊಂಡು ಸಿಂಹವು ಅಟ್ಟಿಸಿಕೊಂಡು ಹೋಗುವುದರಿಂದಲೇ ಎಲ್ಲ ಪ್ರಾಣಿಗಳನ್ನು ಓಡಿಸುವಂತೆ ಒಬ್ಬ ರಾಜಕುಮಾರನನ್ನೂ ಕೊಲ್ಲದೆ ಎಲ್ಲರನ್ನೂ ಹೊಡೆದಟ್ಟಿದನು. ಇದಾದ ನಂತರ ಯದುಕುಲ ತಿಲಕನಾದ ಕೃಷ್ಣನು ತನ್ನ ಹೊಸ ಪತ್ನಿಯೊಂದಿಗೆ ಮತ್ತು ಬೃಹತ್ತಾದ ವರದಕ್ಷಿಣೆಯೊಂದಿಗೆ ದ್ವಾರಕಾ ನಗರವನ್ನು ಬಹುವೈಭವದಿಂದ ಪ್ರವೇಶಿಸಿದನು. ಅನಂತರ ಕೃಷ್ಣನು ತನ್ನ ಹೆಂಡತಿಯೊಡನೆ ಬಹುಶಾಂತವಾಗಿ ವಾಸ ಮಾಡುತ್ತಿದ್ದನು. ಕೃಷ್ಣನ ತಂದೆಯ ಸೋದರಿ ಶ್ರುತಕೀರ್ತಿ ಎನ್ನುವವಳು ಮದುವೆಯಾಗಿ ಕೇಕಯ ರಾಜ್ಯದಲ್ಲಿದ್ದಳು. ಅವಳಿಗೆ ಭದ್ರಾ ಎನ್ನುವ ಮಗಳಿದ್ದಳು. ಅವಳಿಗೂ ಕೃಷ್ಣನನ್ನು ಮದುವೆ ಮಾಡಿಕೊಳ್ಳುವ ಬಯಕೆ. ಅವಳ ಸೋದರನು ಯಾವ ಷರತ್ತು ಇಲ್ಲದೆ ಅವಳನ್ನು ಕೃಷ್ಣನಿಗೆ ಒಪ್ಪಿಸಿಕೊಟ್ಟನು. ಕೃಷ್ಣನು ಅವಳನ್ನು ತನ್ನ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿದನು. ಅನಂತರ ಕೃಷ್ಣನು ಮದರಾಸು ರಾಜ್ಯದ ರಾಜನ ಮಗಳನ್ನು ಮದುವೆಯಾದನು. ಅವಳ ಹೆಸರು ಲಕ್ಷ್ಮಣ. ಗರುಡನು ರಾಕ್ಷಸರ ಕೈಗಳಿಂದ ಅಮೃತವನ್ನು ಕಿತ್ತುಕೊಂಡಂತೆ ಅವಳನ್ನು ಪಡೆದುಕೊಂಡು ಕೃಷ್ಣನು ಬಲತ್ಕಾರವಾಗಿ ಅವಳನ್ನು ಮದುವೆಯಾದನು. ಸ್ವಯಂವರಕ್ಕಾಗಿ ಬಂದಿದ್ದ ಅನೇಕ ಮಂದಿ ರಾಜರ ಎದುರಿನಲ್ಲಿ ಕೃಷ್ಣನು ಅವಳನ್ನು ಅಪಹರಿಸಿ ಕರೆದುಕೊಂಡು ಹೋದನು. ಅನೇಕ ರಾಜಕುಮಾರರು ಒಂದೆಡೆ ನೆರೆದಿರುತ್ತಾರೆ. ಅವರಲ್ಲಿ ತಾನೊಪ್ಪುವ ಒಬ್ಬ ರಾಜಕುಮಾರನನ್ನು ಕನ್ಯೆಯು ಆಯ್ಕೆ ಮಾಡಿಕೊಳ್ಳುವ ವಿಧಾನವೂ ಸ್ವಯಂವರ. 5 ಹುಡುಗಿಯರೊಂದಿಗೆ ಕೃಷ್ಣನ ಮದುವೆಯನ್ನು ಈ ಅಧ್ಯಾಯದಲ್ಲಿ ವರ್ಣಿಸಿರುವುದು ಸಾಲದು. ಅವರಲ್ಲದೆ ಅವನಿಗೆ 10,000 ಹೆಂಡತಿಯರಿದ್ದರು. ಭೌಮಾಸುರ ಎನ್ನುವ ರಾಕ್ಷಸನನ್ನು ಕೊಂದು ಕೃಷ್ಣನು 1,000 ಪತ್ನಿಯರನ್ನು ಸ್ವೀಕರಿಸಿದನು. ಇವರೆಲ್ಲರೂ ಭೌಮಾಸುರನ ಅರಮನೆಯಲ್ಲಿ ಬಂದಿಗಳಾಗಿದ್ದರು. ಅವರನ್ನು ಬಿಡುಗಡೆ ಮಾಡಿ ಕೃಷ್ಣನು ಅವರನ್ನು ಮದುವೆಯಾದನು. ಕೃಷ್ಣನ ವಿವಾಹವಾದ 5 ರಾಣಿಯರು ಎಂಬ 57 ಅಧ್ಯಾಯದ ಭಕ್ತಿವೇದ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.